ವೆಲ್ಕಮ್ ವನ್ಸ್ ಅಗೇನ್ ಟು ವರ್ಡ್ಸ್ ಆಫ್ ಲೈಫ್.
ಜೀವವಾಕ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ.
ವಿ ಬೀನ್ ಸ್ಟಡಿಂಗ್ ಥ್ರೂ ದ ಬೈಬಲ್ ಅಂಡ್ ಹ್ಯಾವ್ ಕಮ್ ಟು ದ ಗಾಸ್ಪಲ್ ಆಫ್ ಮ್ಯಾಥ್ಯೂ.
ನಾವು ಸತ್ಯವೇದದ ಅಧ್ಯಯನ ಪ್ರಾರಂಭಿಸಿದ್ದೇವೆ, ಮತ್ತಾಯನು ಬರೆದ ಸುವಾರ್ತೆಗೆ ಬಂದಿದ್ದೇವೆ.
ವಿ ಜಸ್ಟ್ ಫಿನಿಶ್ಡ್ ಕನ್ಸಿಡರಿಂಗ್ ದ ಮೆಸೇಜ್ ಆಫ್ ದ ಸರ್ಮನ್ ಆನ್ ದ ಮೌಂಟ್.
ಪರ್ವತದ ಮೇಲೆ ಮಾಡಿದ ಪ್ರಸಂಗವನ್ನ ಪರಿಗಣಿಸಿದೆವು.
Now we come to Matthew chapter 8.
ಮತ್ತಾಯ 8ಕ್ಕೆ ನಾವು ಈಗ ಬಂದು ನಿಂತಿದ್ದೇವೆ.
Here we read of
ಇಲ್ಲಿ ನಾವು ಓದೋದೇನಂದ್ರೆ
Jesus healing number of people.
ಯೇಸು ಅನೇಕ ಜನರನ್ನ ಸ್ವಸ್ಥ ಮಾಡುವಂತದ್ದನ್ನ ಓದ್ತೇವೆ.
We don't have time to look at every verse in the Gospel of Matthew.
ಈ ಪುಸ್ತಕದಲ್ಲಿ ಬರುವಂತ ಎಲ್ಲಾ ವಚನವನ್ನ ಓದಲು ಸಮಯವಿಲ್ಲ.
But we want to try and get the main message that the book has.
ಈ ಪುಸ್ತಕದಲ್ಲಿ ಅಡಗಿರುವಂತಹ ಮುಖ್ಯ ಸಂದೇಶವನ್ನ ನಾವು ಅರ್ಥ ಮಾಡಿಕೋಬೇಕು.
ಅಂಡ್ ಸೊ ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದಿ ಸ್ಪಿರಿಚುವಲ್ ಲೆಸನ್ಸ್ ಪ್ರೈಮರಿಲಿ ಮೆನ್ಷನ್ ಇನ್ ದಿಸ್ ಬುಕ್.
ಈ ಪುಸ್ತಕದಲ್ಲಿ ನಮೂದಾಗಿರುವಂತಹ ಆತ್ಮಿಕ ಪಾಠವನ್ನ ನಾವು ಪರಿಗಣಿಸಬೇಕು.
ಸೊ ಹಿಯರ್ ಸಮಥಿಂಗ್ ದಟ್ ವಿ ಸೀ.
ಇಲ್ಲಿ ನಾವು ನೋಡುವಂತದ್ದು ಒಂದಿದೆ.
ದೇರ್ ವಾಸ್ ಎ ರೋಮನ್ ಸೆಂಚೂರಿಯನ್ ಹೂ ಕೇಮ್ ಟು ಜೀಸಸ್. ವಿ ರೀಡ್ ಇನ್ ಚಾಪ್ಟರ್ 8 ವರ್ಸ್ 5 ಬಿಕಾಸ್ ಹಿಸ್ ಸರ್ವೆಂಟ್ ವಾಸ್ ಸಿಕ್.
8ನೇ ಅಧ್ಯಾಯ 5ನೇ ವಚನದಲ್ಲಿ ಶತಾಧಿಪತಿಯ ಆಳು ಅಸ್ವಸ್ಥಗೊಂಡಿದ್ದಕ್ಕಾಗಿ ಆತನು ಯೇಸುವನ್ನ ಭೇಟಿ ಮಾಡಲು ಬಂದನು.
ಜೀಸಸ್ ಇಮಿಡಿಯೇಟ್ಲಿ ಸೇಡ್ ಐ ವಿಲ್ ಕಮ್ ಅಂಡ್ ಹೀಲ್ ಹಿಮ್ ವರ್ಸ್ 7.
ಯೇಸು 7ನೇ ವಚನದಲ್ಲಿ ಹೇಳುತ್ತಾರೆ, ನಾನು ಬಂದು ಆತನನ್ನು ವಾಸಿ ಮಾಡ್ತೇನೆ.
ಸೀ ದಿ ಸೆಂಚೂರಿಯನ್ಸ್ ಹ್ಯೂಮಿಲಿಟಿ.
ಶತಾಧಿಪತಿಯ ದೀನತೆಯನ್ನ ನೋಡ್ರಿ ನೀವಿಲ್ಲಿ.
ಸಚ್ ಹ್ಯೂಮಿಲಿಟಿ ಇಸ್ ನಾಟ್ ಫೌಂಡ್ ಇನ್ ಆಲ್ಮೋಸ್ಟ್ ಎನಿಬಡಿ ಇನ್ ಇಸ್ರೇಲ್.
ಅಂತಹ ದೀನತೆಯು ಯಾವ ಇಸ್ರಾಯೇಲರಲ್ಲಿಯೂ ಕಂಡು ಬಂದಿದ್ದಿಲ್ಲ.
ಡೋಂಟ್ ರೀಡ್ ಆಫ್ ಎನಿ ಇಸ್ರಾಯೇಲಿ ಸೇಯಿಂಗ್ ದಿಸ್ ಟು ಜೀಸಸ್.
ಇಸ್ರಾಯೇಲರಿಗೆ ಯೇಸು ಹೇಳಿದ್ದು ಈ ಮಾತು ಎಲ್ಲೂ ನೋಡಿಲ್ಲ ನಾವು.
Verse 8, Lord, I'm not worthy for you to come into my home.
8ನೇ ವಚನ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಎಂಬುದನ್ನು ಹೇಳ್ತಾನೆ. ಎಂತಹ ದೀನತೆ.
But he said, if you speak the word, I know my servant will be healed.
ಆತನು ಹೇಳ್ತಾನೆ, ನೀನು ಒಂದು ಮಾತಾಡಿದರೆ ನನ್ನ ಆಳು ಸ್ವಸ್ಥಗೊಳ್ಳುತ್ತಾನೆ ಅಂತ.
When I speak a word, my soldiers listen to me.
ನಾನು ಒಂದು ಮಾತನ್ನ ಆಡಿದರೆ ಸೈನಿಕನು ನನ್ನ ಮಾತನ್ನ ಕೇಳ್ತಾನೆ ಅಂತ ಹೇಳ್ತಾನೆ.
Jesus knew that this man had an understanding of faith which none of the Israelites had.
ಯೇಸುವಿಗೆ ಗೊತ್ತಿತ್ತು ಇಸ್ರಾಯೇಲರಲ್ಲಿ ಯಾವುದೂ ಕಂಡು ಬರದಂತ ನಂಬಿಕೆ ಈತನಲ್ಲಿ ಇತ್ತು ಅಂತ. ಆತನ ಹೇಳ್ತಾನೆ, ಆತನ ವಚನ,
I have never found such great faith in anyone in Israel.
ಇಸ್ರಾಯೇಲರಲ್ಲಿ ಇಂತಹ ದೊಡ್ಡ ನಂಬಿಕೆಯನ್ನ ನಾನು ಎಲ್ಲೂ ನೋಡಿಲ್ಲ ಅಂತ ಯೇಸು ಹೇಳ್ತಾರೆ.
Only two things that we read that surprised Jesus on earth.
ಯೇಸುವಿಗೆ ಆಶ್ಚರ್ಯಗೊಳಿಸಿದಂತ ಎರಡು ಸಂಗತಿಗಳನ್ನ ನಾವು ಓದ್ತೇವೆ.
Says in verse 10 he marveled.
10ನೇ ವಚನದಲ್ಲಿ ಓದ್ತೇವೆ, ಆತನು ಆಶ್ಚರ್ಯಪಟ್ಟನು ಎಂಬುದಾಗಿ.
Says he marveled when he saw faith.
ನಂಬಿಕೆಯನ್ನ ನೋಡಿದಾಗ ಆಶ್ಚರ್ಯ ಪಟ್ರು ಯೇಸು.
In Mark's gospel we read he marveled at their unbelief.
ಮಾರ್ಕ್ ಅನ್ನು ಬರೆದಂತ ಸುವಾರ್ತೆಯಲ್ಲಿ ಓದ್ತೇವೆ ಅವರ ಅಪನಂಬಿಕೆಗಾಗಿ ಆಶ್ಚರ್ಯಪಟ್ಟನು.
Imagine, Jesus was surprised only by two things on earth.
ನೋಡ್ರಿ, ಇಹಲೋಕದಲ್ಲಿ ಯೇಸು ಎರಡು ಸಂಗತಿಗಳ ಕುರಿತು ಆಶ್ಚರ್ಯಪಟ್ಟರು.
Where he saw faith, he was so excited.
ನಂಬಿಕೆಯನ್ನ ನೋಡಿದಾಗ ಬಹಳ ಖುಷಿ ಪಟ್ಟರು.
Where he saw unbelief, he was so disappointed.
ಅಪನಂಬಿಕೆಯನ್ನ ನೋಡುವಾಗ ನಿರಾಶಗೊಂಡರು ಯೇಸು.
This is so important for us to understand.
ನಾವು ಅರ್ಥ ಮಾಡಿಕೊಳ್ಳಬೇಕಾದ ಬಹುಮುಖ್ಯ ಸಂಗತಿ.
Jesus is disappointed when he sees unbelief today.
ಇಂದು ಅಪನಂಬಿಕೆಯನ್ನು ನೋಡುವಾಗ ಯೇಸು ನಿರಾಶೆಗೊಳ್ಳುತ್ತಾರೆ.
He is excited when he sees faith.
ಆದರೆ ನಂಬಿಕೆಯನ್ನು ನೋಡುವಾಗ ಯೇಸು ಖುಷಿಗೊಳ್ಳುತ್ತಾರೆ.
So we read here.
ಇಲ್ಲಿ ನಾವು ಓದ್ತೇವೆ.
This man came to Jesus and say, I know that if you speak a word, my servant will be healed.
ಶತಾಧಿಪತಿ ಹೇಳ್ತಾನೆ, ನೀನು ಒಂದು ಮಾತನ್ನು ಆಡಿದರೆ ನನ್ನ ಆಳು ಸ್ವಸ್ಥಗೊಳ್ಳುವನು ಎಂಬುದಾಗಿ.
Jesus said, people with faith like this.
ಯೇಸು ಹೇಳ್ತಾರೆ ಇಂತಹ ನಂಬಿಕೆ ಉಳ್ಳವರಿಗೆ.
Verse 11 and 12, they will sit in the kingdom of God when other people who know the Bible will be cast out in the dark.
11:12 ರಲ್ಲಿ ಓದ್ತೇವೆ, ಇಂತಹ ಜನರು ಪರಲೋಕ ರಾಜ್ಯದಲ್ಲಿ ಕೂಡುವರು, ಮಿಕ್ಕ ಸತ್ಯವೇದ ತಿಳುವಳಿಕೆ ಉಳ್ಳವರು, ಕತ್ತಲೆಗೆ ಒಪ್ಪಲ್ಪಡುವರು.
This is a principle in scripture that comes first in the New Testament here.
ಹೊಸ ಒಡಂಬಡಿಕೆಯಲ್ಲಿ ಬರುವಂತಹ ಮೊದಲ ಅದ್ಭುತ ವಾಗ್ದಾನಗಳನ್ನ ನೋಡ್ರಿ ಇಲ್ಲಿ.
Verse 13.
13ನೇ ವಚನ,
it will be done for you as you have believed.
ನೀವು ನಂಬಿದ ಪ್ರಕಾರ ನಿಮಗಾಗುವುದು ಎಂಬುದಾಗಿ.
That is in principle of God's dealings with us in this time.
ಇಂದು ದೇವರು ನಮ್ಮೊಟ್ಟಿಗೆ ಹೇಗೆ ವ್ಯವಹರಿಸುತ್ತಾರೆ ಎಂಬುದರ ಮೂಲ ತತ್ವ ಇದಾಗಿದೆ.
What will be done for you?
ನಿಮಗೇನಾಗಬೇಕು?
According to your faith.
ನಿಮ್ಮ ನಂಬಿಕೆಯ ಪ್ರಕಾರ.
It will be done for you as you have believed.
ನೀವು ನಂಬಿದಂತೆ ನಿಮಗಾಗಲಿ ಅಂತ.
The Bible says that Jesus came to save us from sin.
ಯೇಸು ನಮ್ಮನ್ನ ರಕ್ಷಿಸಲು ಬಂದರು ಎಂಬುದಾಗಿ ಸತ್ಯವೇದ ಹೇಳುವಾಗ.
Romans 6:14, sin will not rule over you.
ರೋಮ 6:14, ಪಾಪವು ನಿಮ್ಮ ಮೇಲೆ ಅಧಿಕಾರ ಮಾಡದು ಅಂತ.
Anger will not rule over you.
ಕೋಪ ಅಧಿಕಾರ ಮಾಡೋದಿಲ್ಲ.
Sexual lust will not rule over you.
ಲೈಂಗಿಕ ಇಚ್ಛೆಗಳು.
No sin will rule over you.
ಯಾವ ಪಾಪವು ನಿಮ್ಮ ಮೇಲೆ ಅಧಿಕಾರ ಮಾಡದು.
Will that be done for you?
ಅದು ನಿಮಗಾಗುವುದಾ?
According to whether you believe it or not.
ನೀವು ಅದನ್ನು ನಂಬ್ತಿರೋ ಇಲ್ವೋ ಅದರ ಮೇಲೆ ಅವಲಂಬಿತ.
You say it's impossible.
ಇದು ಅಸಾಧ್ಯ ಅಂತ ಹೇಳುವಾಗ.
In your entire life you will not be freed from sin.
ನಿಮ್ಮ ಇಡೀ ಜೀವಿತದಲ್ಲಿ ಪಾಪದಿಂದ ನೀವು ಮುಕ್ತರಾಗುವುದಿಲ್ಲ.
Another person,
ಮತ್ತೊಬ್ಬ ವ್ಯಕ್ತಿ,
like this Roman centurion,
ಈ ಶತಾಧಿಪತಿ ಅಂತ,
who said Jesus can do it.
ಯೇಸು ಅದನ್ನ ಮಾಡಲು ಶಕ್ತರು ಅಂತ ಹೇಳುವಾಗ,
it will happen,
ಅದು ಆಗುತ್ತೆ,
because he believed,
ಯಾಕಂದ್ರೆ ನಂಬಿದ್ದಾನೆ.
So remember this principle,
ಈ ತತ್ವವನ್ನು ನೆನಪಿಡ್ರಿ.
It will be done for you,
ಇದಾಗುತ್ತೆ ನಿಮಗೆ.
It will be done for you as you have believed,
ನೀವು ನಂಬಿದಂತೆ ನಿಮಗೆ ಆಗುತ್ತದೆ.
Notice, not as you have desired,
ನೀವು ಬಯಸಿದ ಪ್ರಕಾರ ಅಂತ ಅಲ್ಲ ಇಲ್ಲಿ.
Not even as Jesus desired,
ಯೇಸು ಬಯಸಿದ್ರು ಅಂತಾನೂ ಅಲ್ಲ.
Not according to your need,
ನಿಮ್ಮ ಅಗತ್ಯತೆಗೆ ಅನುಸಾರವಾಗಿನೂ ಅಲ್ಲ.
But according to your faith,
ನಿಮ್ಮ ನಂಬಿಕೆಗೆ ಅನುಗುಣವಾಗಿ.
You may have a need,
ನಿಮಗೆ ಅಗತ್ಯತೆ ಇರಬಹುದು, ದೊಡ್ಡ ಅಗತ್ಯತೆ,
won't be met,
ಆದರೆ ಅದು ಆಗೋದಿಲ್ಲ.
You may have a great desire,
ನಿಮಗೆ ದೊಡ್ಡ ಬಯಕೆ ಇರಬಹುದು,
won't be met,
ಅದು ಆಗೋದಿಲ್ಲ.
God may have a great desire to bless,
ದೇವರು ನಿಮ್ಮನ್ನು ಆಶೀರ್ವದಿಸುವಂತ ದೊಡ್ಡ ಬಯಕೆಯನ್ನು ಹೊಂದಿರಬಹುದು,
you won't bless,
ಆದರೆ ನೀವು ಆಶೀರ್ವದಿಸಲ್ಪಡೋದಿಲ್ಲ.
Because it's not according to God's desire or your desire,
ಆದರೆ ಅದು ದೇವರ ಬಯಕೆ ಅಥವಾ ನಿಮ್ಮ ಬಯಕೆ ಪ್ರಕಾರ ಅಲ್ಲ.
According to your faith,
ನಿಮ್ಮ ನಂಬಿಕೆಗೆ ಅನುಸಾರವಾಗಿ.
God is all meant to be saved,
ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು ಅಂತ ದೇವರು ಬಯಸುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಎಲ್ಲರೂ ರಕ್ಷಣೆ ಹೊಂದಿದ್ದಾರೆ?
Are they all repenting?
ಎಲ್ಲರೂ ಮಾನಸಾಂತರ ಪಡಬೇಕು ಅಂತ ದೇವರು ಬಯಸ್ತಾರೆ, ಆದರೆ ಮಾನಸಾಂತರ ಪಡ್ತಾರೆ?
God wants you to have, but it will be done for you only according to your faith.
ದೇವರು ಬಯಸುವ ಪ್ರತಿಯೊಂದು ನಿಮ್ಮ ನಂಬಿಕೆಯ ಆಧಾರದ ಮೇಲೆ ನೆರವೇರುತ್ತದೆ.
Another thing we see here is the tremendous spirit of encouragement that Jesus had to give to people.
ಮತ್ತೊಂದು ಸಂಗತಿ ಏನಂದ್ರೆ, ಯೇಸು ಜನರಿಗೆ ಕೊಡಲು ಅದ್ಭುತವಾದ ಪ್ರೋತ್ಸಾಹದ ಮಾತುಗಳನ್ನು ಹೊಂದಿದ್ದರು.
When it comes to appreciating something good in others,
ಮತ್ತೊಬ್ಬರಲ್ಲಿ ಒಳ್ಳೆಯದನ್ನು ನೋಡಿ ಪ್ರಶಂಸಿಸುವುದರಲ್ಲಿ ಅನೇಕರು ಜುಗ್ಗರಾಗಿದ್ದಾರೆ.
One mark of a godly man,
ದೈವಿಕ ಮನುಷ್ಯನ ಒಂದು ಗುರುತು,
he appreciates good that he sees in others.
ಜನರಲ್ಲಿ ಕಾಣುವಂತ ಒಳ್ಳೆಯದನ್ನು ನೋಡಿ ಪ್ರಶಂಸಿಸುವಂತದ್ದು.
You appreciate the good you see in your wife,
ನಿಮ್ಮ ಹೆಂಡತಿಯಲ್ಲಿ ಕಾಣುವಂತ ಒಳ್ಳೆಯದನ್ನು ನೋಡಿ ಪ್ರಶಂಸಿಸುತ್ತೀರಾ? ಗಂಡನಲ್ಲಿ,
in your children,
ಮಕ್ಕಳಲ್ಲಿ,
servant,
ನಿಮ್ಮ ಸೇವಕರಲ್ಲಿಯೂ ಸಹ,
in other people in your church,
ನಿಮ್ಮ ಸಭೆಯಲ್ಲಿರುವಂತಹ ಮಿಕ್ಕ ಜನರಲ್ಲಿ.
Jesus could see good in an unbelieving, atheistic or idol worshipping man,
ಅಪನಂಬಿಕೆಯುಳ್ಳಂತ ಹಾಗೂ ವಿಗ್ರಹಾರಾಧಕನಾದಂತ ಅನ್ಯನಲ್ಲಿಯೂ ಸಹ ಯೇಸು ಒಳ್ಳೆಯದನ್ನ ನೋಡುತ್ತಿದ್ದರು.
That he had faith,
ಆತನಿಗೆ ನಂಬಿಕೆ ಇತ್ತು.
God is like that,
ದೇವರು ಆ ರೀತಿಯಾಗಿದ್ದಾರೆ.
He must be like that,
ನೀವು ಕೂಡ ಅದೇ ರೀತಿಯಾಗಿರಬೇಕು.
And then we read about certain people who came to Jesus and said, I like to follow you.
ನಂತರ 19ನೇ ವಚನದಲ್ಲಿ ನೋಡ್ತೇವೆ, ಅನೇಕರು ಬಂದು ಯೇಸುವನ್ನ ಕೇಳ್ತಾ ಹಿಂಬಾಲಿಸುತ್ತೇವೆ ಅಂತ.
If you follow me, you may not have a place to lay your head.
ನೀವು ನನ್ನನ್ನು ಹಿಂಬಾಲಿಸುವುದಾದ್ರೆ ತಲೆಯಿಡುವಷ್ಟು ನಿಮಗೆ ಜಾಗವಿರುವುದಿಲ್ಲ ಎಂಬುದಾಗಿ ಯೇಸು ವಿವರಿಸುತ್ತಾರೆ.
And then another person said, let me bury my father first.
ನಂತರ ಒಬ್ಬ ಮನುಷ್ಯ ಹೇಳ್ತಾನೆ, ನನ್ನ ತಂದೆಯ ಉತ್ತರ ಕ್ರಿಯೆಯನ್ನು ಮಾಡಿಬರ್ತೇನೆ ಅಂತ.
Verse 22, Jesus said, let the dead bury their dead.
ಸತ್ತವರು ಅದನ್ನ ಮಾಡಲಿ ಅಂತ ಯೇಸು 22ರಲ್ಲಿ ಹೇಳ್ತಾರೆ.
He was not being cruel, but he was being radical.
Yesu kruri agirilla, adare teevravadanta abhilashayana hondiddaru.
That if you want to follow the Lord, you may have to sacrifice many earthly concerns.
Nimage gotta, neevu kartananna himbalisabekandare ee lokakke sambandhapattante aneka vishayagalalli tyaga madbeku
anta. Now we see Jesus rebuking his disciples for the opposite of what he saw in the centurion.
ಶತಾಧಿಪತಿಯಲ್ಲಿ ಇದ್ದದ್ದು ಶಿಷ್ಯಂದಿರಲ್ಲಿ ಇಲ್ಲದನ್ನ ನೋಡುವಾಗ ಯೇಸು ಗದರಿಸಿದರು. ವಚನ 26.
Why are you timid, you men of little faith?
ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಅಂತ.
They were in the midst of a storm in their boat in the sea.
ಅವರ ಹಡಗು ಬಿರುಗಾಳಿಯ ಮಧ್ಯದಲ್ಲಿ ಸಮುದ್ರದಲ್ಲಿ ಸಿಲುಕಿತ್ತು.
Lord save us, we are perishing.
ಕರ್ತನೆ ನಮ್ಮನ್ನ ರಕ್ಷಿಸು, ನಾವು ಸಾಯ್ತಾ ಇದ್ದೇವೆ ಅಂತ ಹೇಳ್ತಾರೆ.
Why are you so timid?
ಯಾಕೆ ನೀವು ಧೈರ್ಯಗೆಡುತ್ತೀರಿ ಅಂತ ಯೇಸು ಹೇಳ್ತಾರೆ.
So you see in the same chapter Jesus praising faith and rebuking unbelief.
ಅದೇ ಅಧ್ಯಾಯದಲ್ಲಿ ನೋಡ್ತೇವೆ ಯೇಸು ನಂಬಿಕೆಯನ್ನು ಹೊಗಳುವಂತದ್ದು ಮತ್ತು ಅಪನಂಬಿಕೆಯನ್ನು ಗದರಿಸುವಂತದ್ದನ್ನು.
Then we read about his going all the way across the sea to the town country of the Gadarenes.
ನಂತರ 28ರಲ್ಲಿ ಯೇಸು ಆಚೆ ದಡಕ್ಕೆ ಗದರೇನರ ಸೀಮೆಗೆ ಹೋಗುವುದನ್ನು ನೋಡ್ತೇವೆ.
Just to deliver one demon possessed person.
ಒಬ್ಬ ದೆವ್ವ ಹಿಡಿದಂತ ಮನುಷ್ಯನನ್ನು ಸ್ವಸ್ಥಪಡಿಸಲು.
That's one of the wonderful things we see about Jesus. He traveled great distances just to help one person.
ಯೇಸುನಲ್ಲಿ ನೋಡುವಂತ ಅದ್ಭುತ ಸಂಗತಿ ಏನಪ್ಪ ಅಂದ್ರೆ, ಒಬ್ಬನೇ ಒಬ್ಬ ಮನುಷ್ಯನನ್ನು ಗುಣಪಡಿಸಲು ಯೇಸು ಬಹುದೂರ ತೆರಳುವಂತದ್ದು.
Honor seeking preachers would not do that.
ಗೌರವವನ್ನು ಬಯಸುವಂತ ಬೋಧಕರು ಇದನ್ನು ಮಾಡುವುದಿಲ್ಲ.
They only go where there's a big crowd or they will get a lot of money.
ದೊಡ್ಡ ಗುಂಪು ಮತ್ತು ಹಣವನ್ನು ಗಳಿಸಲು ಅನೇಕ ಬೋಧಕರು ತೆರಳುತ್ತಾರೆ.
Perhaps to some millionaire's house they may go.
ಅಥವಾ ಕೋಟ್ಯಾಧಿಪತಿ ಮನೆಗೆ ಹೋಗ್ತಾರೆ.
Jesus was so different.
ಯೇಸು ವ್ಯತ್ಯಾಸವುಳ್ಳವರು.
Travel to the house of some very poor person.
ಒಬ್ಬ ಬಡ ಮನುಷ್ಯನನ್ನು ಭೇಟಿಯಾಗಲು ತೆರಳುತ್ತಾರೆ.
Demon possessed person.
ದೆವ್ವ ಹಿಡಿದಂತವನನ್ನ ಸ್ವಸ್ಥಪಡಿಸಲು.
Just one person.
ಒಬ್ಬ ಮನುಷ್ಯ.
Help that person and come.
ಸಹಾಯ ಮಾಡುವಂತದ್ದು ಹಿಂತಿರುಗಿ ಬರುವಂತದ್ದು.
That's a mark of a man of God.
ದೈವಿಕ ಮನುಷ್ಯನ ಗುರುತಾದಾಗಿದೆ. ಹೋಗ್ತಾನೆ.
By the leading of the Holy Spirit.
ಪವಿತ್ರಾತ್ಮನ ಮುನ್ನಡೆಸುವಿಕೆ ಮೇರೆಗೆ.
In Matthew chapter 9.
ಮತ್ತಾಯ 9ರಲ್ಲಿ.
We read of his calling Matthew from his place of work.
ಯೇಸು ಮತ್ತಾಯನನ್ನು ಆತನು ಕೆಲಸ ಮಾಡುವಂತ ಸ್ಥಳದಿಂದ ಕರೆಯುವಂತದ್ದನ್ನು.
That man was busy working and the Lord sensed that this is to be one of my disciples.
ಆ ಮನುಷ್ಯನು ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಿರುತ್ತಾನೆ, ಯೇಸು ಅನ್ಕೊಳ್ತಾರೆ ಈತನು ನನ್ನ ಶಿಷ್ಯನು ಅಂತ.
Matthew immediately drops his work in the tax office and leaves.
ಮತ್ತಾಯನು ತೆರಿಗೆಯ ಕಚೇರಿಯಲ್ಲಿ ತನ್ನ ಕೆಲಸವನ್ನು ಬಿಟ್ಟು ತೆರಳುತ್ತಾನೆ.
Why didn't the Lord wait till Matthew went home in the evening and go to his house and call.
ಯಾಕೆ ಯೇಸು ಮತ್ತಾಯನು ಮನೆಗೆ ಹೋದ ಮೇಲೆ ಸಂಜೆ ಸಮಯದಲ್ಲಿ ಅಲ್ಲಿಂದ ಯಾಕೆ ಕರೆಯಲಿಲ್ಲ?
Two reasons.
ಅದಕ್ಕೆ ಎರಡು ಕಾರಣ ಇರಬಹುದು.
One, he wanted to see whether Matthew would obey immediately.
ಮತ್ತಾಯನು ತಕ್ಷಣಕ್ಕೆ ವಿಧೇಯನಾಗುತ್ತಾನೋ ಇಲ್ಲವೋ ಎಂದು ನೋಡಲು.
Middle of your work, when you've not even finished your work, to chuck it and give your resignation and leave.
ಇನ್ನು ಕೆಲಸ ಮಾಡುತ್ತಿರುವಂತ ಸಮಯದಲ್ಲಿಯೇ ರಾಜೀನಾಮೆಯನ್ನ ಕೊಟ್ಟು ಕೆಲಸ ಬಿಡುವಂತ ಮನಸ್ಸು ಇದೆಯಾ ಅಂತ ಯೇಸು ನೋಡಿರಬಹುದು. ಎಂತಹ ತೀವ್ರ ಮನುಷ್ಯನಾಗಿರಬಹುದು.
This is more difficult than giving up your fishing net.
ನಿಮ್ಮ ಮೀನು ಬಲೆಗಳನ್ನ ಬಿಡುವುದಕ್ಕಿಂತ ಇದು ಕಠಿಣವಾದದ್ದು.
He was employed by the Roman government.
ಆತನು ರೋಮನ್ ಸರ್ಕಾರದ ಕೆಳಗಡೆ ಕೆಲಸ ಮಾಡುತ್ತಿದ್ದನು.
He gave the resignation letter and leave.
ಆತನು ತಕ್ಷಣಕ್ಕೆ ರಾಜೀನಾಮೆ ಕೊಟ್ಟು ಕೆಲಸ ಬಿಡತಾನ?
Amazing.
ವಿಸ್ಮಯಕಾರಿ ವಿಷಯ.
The other thing we see is that Jesus made it clear through all these examples that he called only people who were working.
Yesu ee ella udaharanegala mukantara torisiddenappa andre yaru kelsa maartirtaralla antavaranna kariyuvantaddu.
If he had gone to Matthew's home and called him, we would have thought Matthew was an unemployed person sitting at home.
Mattayanu maneyalliruvanta samayadalli Yesu karedidre navu andkolutiddivi aathanu niruddyogi aagidirabahudu anta.
He always called people who were working.
Kelasagararanna Yesu kariyuttiddaru.
Elijah called Elisha when he was working.
Eliyanu Elishananu kelasa maduvanta samayadalli karedanu.
Peter, Andrew, James, John were all working.
Petra, ಆಂದ್ರೇಯ, ಮತ್ತಾಯ ಎಲ್ಲರೂ ಕೆಲಸಗಾರರೇ.
Matthew was working.
ಮತ್ತಾಯನು ಕೂಡ ಕೆಲಸ ಮಾಡುವಂತವನಾಗಿದ್ದನು.
God calls people to be his apostles who are faithful in their secular job.
ಈ ಲೋಕದ ಕೆಲಸದಲ್ಲಿ ಯಾರು ನಂಬಿಗಸ್ತರಾಗಿರ್ತಾರಲ್ಲ ಅಂತವರನ್ನ ದೇವರು ಕರೆಯುತ್ತಾರೆ.
And who are willing to sacrifice that position and honor to follow Jesus.
ಯಾರು ಆ ಸ್ಥಾನಮಾನವನ್ನ ಗೌರವವನ್ನ ಬಿಟ್ಟು ಯೇಸುವನ್ನು ಹಿಂಬಾಲಿಸ್ತಾರಲ್ಲ ಅಂತವ್ರನ್ನ ಕರೀತಾರೆ.
Let's keep that in mind.
ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳ್ರಿ.
This is the type of person whom the Lord's looking for.
ಇಂತಹ ಜನರನ್ನ ಯೇಸು ನೋಡ್ತಾ ಇದ್ದಾರೆ.
Those who are faithful in their secular job.
ಈ ಲೋಕದಲ್ಲಿ ನಂಬಿಗಸ್ತರಾಗಿರುವಂತದ್ದು.
Not those who are unemployed.
ಯಾರು ನಿರುದ್ಯೋಗಿಗಳು ಅವರಲ್ಲ.
Who didn't get admission anywhere.
ಪ್ರವೇಶ ದೊರಕದೇ ಇರುವಂತದ್ದು.
Didn't get a job anywhere.
ಕೆಲಸ ದೊರಕದೇ ಇರುವಂತದ್ದು.
So decided to join a Bible college.
ಸತ್ಯವೇದ ಶಾಲೆಗೆ ಸೇರುವಂತದ್ದು.
Decided to do full time work.
ಕ್ರೈಸ್ತ ಸೇವೆ ಪೂರ್ಣ ಸಮಯ ಮಾಡುವಂತದ್ದು.
This is the curse of Christian work in India.
ಭಾರತದ ಕ್ರೈಸ್ತ ಸೇವೆಯಲ್ಲಿ ಇದು ಒಂದು ಶಾಪಗ್ರಸ್ತವಾಗಿದೆ.
People have gone into Christian work because they never got any other job.
ಜನರು ಕ್ರೈಸ್ತ ಸೇವೆಗೆ ಯಾಕೆ ತೆರಳುತ್ತಾರೆ ಅಂದ್ರೆ ಅವರಿಗೆ ಎಲ್ಲೂ ಕೆಲಸ ಸಿಕ್ಕಿರೋದಿಲ್ಲ. ಅದಕ್ಕೆ
single example of Jesus calling such a person in the Acts in the gospel.
ಸುವಾರ್ತೆಯಲ್ಲಿ ಯೇಸು ಅಂತಹ ಜನರನ್ನ ಕರೆದಂತ ಯಾವುದೇ ಉದಾಹರಣೆಯೂ ಇಲ್ಲ.
We read of a number of cases of healing.
ಸ್ವಸ್ಥತೆಯ ಉದಾಹರಣೆ ನೋಡ್ತೇವೆ.
In Matthew chapter 10.
ಮತ್ತಾಯ 10ರಲ್ಲಿ.
We read about his sending his disciples out to preach.
ಯೇಸು ತನ್ನ ಶಿಷ್ಯಂದಿರನ್ನ ಹೊರಗಡೆ ಹೋಗಿ ಸಾರುವಂತೆ ಕಳಿಸುವಂತದ್ದನ್ನು.
First thing we read about it is he gave them authority. Verse
1. ಒಂದನೇ ವಚನದಲ್ಲಿ ನೋಡ್ತೇವೆ ಯೇಸು ಅವರಿಗೆ ಅಧಿಕಾರ ಕೊಡುವಂತದ್ದನ್ನು.
Now remember,
ಇದನ್ನ ನೆನಪಿಡ್ರಿ.
This is not the commission for us.
ಇದು ನಮಗೆ ಆಜ್ಞೆ ಅಲ್ಲ.
A lot of people have gone to Matthew chapter 10 and said this is the commission for us to do.
ಅನೇಕರು ಮತ್ತಾಯ 10ನ್ನ ಓದ್ಬಿಟ್ಟು ಇದು ನಮಗೆ ಇರುವಂತ ಆಜ್ಞೆ ಅನ್ಕೊಳ್ತಾರೆ. ಇಲ್ಲ.
The commission for us is in Mark 16 and Matthew 28.
ಮತ್ತಾಯ 28 ಮತ್ತು ಮಾರ್ಕ 16ರಲ್ಲಿ ಇರುವಂತದ್ದು ನಮಗೆ ಆಜ್ಞೆ ಆಗಿದೆ.
Go all the world, preach the gospel to every creature.
ಲೋಕದ ಸುತ್ತ ಹೋಗಿ ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರುವಂತದ್ದು.
Signs will follow those who believe.
ನಂಬುವಂತವರು ಹಿಂಬಾಲಿಸಿರಿ ಎಂಬುವಂತದ್ದು.
And Matthew 28, go and make disciples of all nations.
ಮತ್ತಾಯ 28ರಲ್ಲಿ ನೋಡ್ತೇವೆ ಶಿಷ್ಯಂದಿರನಾಗಿ ಮಾಡ್ರಿ ಅಂತ.
Teach them to obey everything I have commanded.
ನಾನು ನಿಮಗೆ ಆಜ್ಞಾಪಿಸಿದ್ದಕ್ಕೆಲ್ಲ ವಿಧೇಯರಾಗಿರಿ ಅಂತ ಹೇಳುವಂತದ್ದು.
There is no commission for us to go and heal sicknesses.
ಸ್ವಸ್ಥ ಪಡಿಸುವಂತ ಆಜ್ಞೆ ನಮಗಿಲ್ಲ.
ಆರ್ ಟು ಕ್ಲೆನ್ಸ್ ಲೆಪರ್ಸ್
ಅಥವಾ ಕುಷ್ಠ ರೋಗಿಗಳನ್ನ ಸ್ವಸ್ಥಪಡಿಸುವಂತದ್ದು.
ಲೈಕ್ ಹಿ ಗೇವ್ ದೆಮ್ ಹಿಯರ್.
ಯೇಸು ಇಲ್ಲಿ ಕೊಟ್ಟಿರುವ ಮೇರೆಗೆ.
ದಿಸ್ ಇಸ್ ಅ ಕನ್ಫ್ಯೂಷನ್ ಅ ಲಾಟ್ ಆಫ್ ಪೀಪಲ್ ಹ್ಯಾವ್.
ಅನೇಕ ಜನರು ಗೊಂದಲವನ್ನ ಮಾಡಿಕೊಂಡಿದ್ದಾರೆ.
ಲಿಸನ್ ಟು ದಿಸ್ ಹೋಲ್ ಪ್ಯಾಸೇಜ್.
ಇಡೀ ಸಂದೇಶವನ್ನ ಕೇಳಿಸಿಕೊಳ್ಳ್ರಿ. ಆತನು
ಗೇವ್ ದೆಮ್ ಅಥಾರಿಟಿ ವರ್ಸ್ 1 ಓವರ್ ಅನ್ಕ್ಲೀನ್ ಸ್ಪಿರಿಟ್.
ಒಂದನೇ ವಚನದಲ್ಲಿ ನೋಡ್ತೇವೆ ದೆವ್ವಗಳನ್ನ ಬಿಡಿಸುವಂತ ಎಲ್ಲ ರೋಗ ಮತ್ತು ಅಸ್ವಸ್ಥವನ್ನ ಸ್ವಸ್ಥಪಡಿಸುವಂತದ್ದು.
ಎವ್ರಿ ಸಿಂಗಲ್ ಕೈಂಡ್ ಆಫ್ ಡಿಸೀಸ್ ಅಂಡ್ ಸಿಕ್ನೆಸ್.
ಎಲ್ಲ ರೋಗ ಮತ್ತು ಕಾಯಿಲೆ ಕಸಾಲೆಯನ್ನ ಗುಣಪಡಿಸುವಂತ ಅಧಿಕಾರ.
ವಾಟ್ ಡಿ ಟೆಲ್ ದೆಮ್ ಟು ಡು?
ಇಲ್ಲಿ ಏನಂತ ಮಾಡ್ಲಿಕ್ಕೆ ಯೇಸು ಹೇಳಿದ್ರು?
It's all different for us.
ಎಲ್ಲ ನಮಗೆ ವ್ಯತ್ಯಾಸ.
For example,
ಉದಾಹರಣೆಗೆ,
first of all,
ಮೊದಲನೆಯದಾಗಿ,
don't go to the way of the Gentiles.
ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ ಅಂತ.
And don't go to the city of the Samaritans.
ಸಮಾರ್ಯರ ಊರೊಳಗೆ ಕಾಲಿಡಬೇಡ್ರಿ.
Is that true for us?
ಅದು ನಮಗೆ ನಿಜವಾಗಿದೆಯಾ?
We ourselves are Gentiles.
ನಾವೇ ಅನ್ಯ ಜನರಾಗಿದ್ದೇವೆ.
He said, go only to the lost sheep of house of Israel.
ಯಾರು ಇಸ್ರಾಯೇಲಿನ ಮನೆತನದವರು ಅವರ ಬಳಿಗೆ ಹೋಗ್ರಿ ಅಂತ ಹೇಳಿದ್ರು.
Is that only for us? Verse 6.
ಆರನೇ ವಚನ ನಮಗೆ ಮಾತ್ರನಾ?
No, it's for them.
ಇಲ್ಲ, ಅವರಿಗಿದು.
For us it is to go to the whole world.
ನಮಗೆ ಇಡೀ ಲೋಕಕ್ಕೆ ತೆರಳುವಂತದ್ದು.
And he said, your message is the kingdom of heaven is at hand.
ನಿಮ್ಮ ಸಂದೇಶ ಪರಲೋಕ ರಾಜ್ಯವು ಸಮೀಪವಾಯಿತು ಅಂತ. ಏಳನೇ ವಚನ.
Is that what we preach?
ನಾವು ಅದನ್ನು ಬೋಧಿಸ್ತೇವಾ? ಇಲ್ಲ.
We preach the kingdom of God has come.
ದೇವರ ರಾಜ್ಯವು ಬಂದಿದೆ ಎಂಬುದನ್ನು ನಾವು ಬೋಧಿಸ್ತೇವೆ.
So all of that is not for us.
ಇದೆಲ್ಲವೂ ನಮಗಾಗಲ್ಲ.
For example,
ಉದಾಹರಣೆಗೆ,
verse 9 and 10.
9 ಮತ್ತು 10ನೇ ವಚನ.
Don't take any gold or silver or copper. That means don't take any money with you when you travel.
ನೀವು ಪ್ರಯಾಣಿಸುವಾಗ ಹೊನ್ನು ಹಣ ದುಡ್ಡುಗಳನ್ನು ತೆಗೆದುಕೊಂಡು ಹೋಗಬಾರದು ಅಂತ.
Don't even take a bag for your journey verse
10. ಅತನೇ ವಚನದಲ್ಲಿ ನೋಡ್ತೇವೆ ಚೀಲಗಳನ್ನು ತಗೋಬೇಡಿ ಅಂತ.
Don't take two sets of clothes.
ಎರಡು ಅಂಗಿಗಳನ್ನು ತಗೋಬೇಡ್ರಿ.
Don't take an extra pair of sandals.
ಎರಡು ಚಪ್ಪಲಿಗಳನ್ನು ತೆಗೆದುಕೊಳ್ಳದೇ ಇರುವಂತದ್ದು.
Don't even take a stick.
ಕೋಲುಗಳನ್ನು ಸಹ ತೆಗೆದುಕೊಳ್ಳದೇ ಇರುವಂತದ್ದು.
When they were walking long distance.
ನೀವು ಪ್ರಯಾಣಿಸುವಾಗ ಬಹುದೂರ ಅದು ಬೇಕಾಗಿರುತ್ತದೆ.
Does that apply to us?
ಅದು ನಮಗೆ ಅನ್ವಯಿಸುತ್ತದೆ?
No. You read in Luke chapter 22 Jesus canceled all these.
ಯೇಸು ಇವೆಲ್ಲವನ್ನ ರದ್ದು ಮಾಡಿರುವಂತದ್ದನ್ನ ಲೂಕ 22 ರಲ್ಲಿ ನೀವು ಓದ್ತೀರಿ.
ಯೇಸು
ಅವರಿಗೆ ಹೇಳಿದ್ದು,
In those days I told you not to take these things.
ನಾನು ನಿಮಗೆ ಹೇಳಿದ್ದೆ ಆ ದಿನಗಳಲ್ಲಿ ತಗೋಬೇಡ್ರಿ ಅಂತ.
Luke 22:35 and 36.
ಲೂಕ 22ನೇ ಅಧ್ಯಾಯ 35-36.
But now he said.
ಈಗ ಯೇಸು ಹೇಳಿದ್ದು,
Luke 22:36, take a purse.
ಲೂಕ 22:36, ಹಮ್ಮಿಣಿಗಳನ್ನು ತೆಗೆದುಕೊಳ್ಳಿರಿ ಅಂತ.
Take a bag.
ಹಮ್ಮಿಣಿಗಳನ್ನು ತೆಗೆದುಕೊಳ್ಳಿರಿ.
Even take a sword to protect yourself.
ಖಡ್ಗವನ್ನು ಸಹ ತೆಗೆದುಕೊಳ್ಳಿರಿ ನಿಮ್ಮನ್ನ ನೀವು ಸಂರಕ್ಷಿಸಿಕೊಳ್ಳಲು.
Very different today.
ಇವತ್ತು ಬಹಳ ವ್ಯತ್ಯಾಸವಾಗಿದೆ.
Many people don't understand.
ಅನೇಕರು ಇದನ್ನು ಅರ್ಥ ಮಾಡಿಕೊಂಡಿಲ್ಲ.
Because they don't read the Bible carefully.
ಯಾಕೆಂದ್ರೆ ಸತ್ಯವೇದವನ್ನ ಜಾಗರೂಕತೆಯಿಂದ
ಓದೋದಿಲ್ಲ. This passage is not for us.
ಈ ಸಂದೇಶವು ನಮಗಾಗಿ ಅಲ್ಲ ಅಂತ ನೆನಪಿಟ್ಕೊಳ್ಳ್ರಿ.
That's why he gave them authority.
ಯೇಸು ಅವರಿಗೆ ಅಧಿಕಾರ ಕೊಟ್ಟನು.
Matthew 10 verse 8.
ಮತ್ತಾಯ 10:8.
Listen to this.
ಇದನ್ನು ಕೇಳಿಸಿಕೊಳ್ಳ್ರಿ.
To heal the sick.
ಸ್ವಸ್ಥಪಡಿಸುವಂತದ್ದು.
And to raise the dead.
ಸತ್ತವರನ್ನು ಕೂಡ ಎಬ್ಬಿಸುವಂತದ್ದು.
And to cleanse the leper.
ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡುವಂತದ್ದು.
And to cast out demons.
ದೆವ್ವಗಳನ್ನು ಬಿಡಿಸುವಂತದ್ದು.
Now, who has that type of authority today to go around raising the dead?
ಇಂತಹ ಅಧಿಕಾರ ಇಂದು ಯಾರಿಗಿದೆ ಸತ್ತವರನ್ನ ಎಬ್ಬಿಸುವಂತ ಅಧಿಕಾರ?
I know that Paul and Peter raised the dead.
ನನಗೆ ಗೊತ್ತು ಪೌಲ ಮತ್ತು ಪೇತ್ರನಿಗೆ ಅಧಿಕಾರ ಇತ್ತು.
But that's so rare.
ಆದರೆ ಇಂದು ಬಹಳ ವಿರಳ.
You read about two cases in the Acts of the Apostles.
ಅಪೊಸ್ತಲರ ಕೃತ್ಯಗಳಲ್ಲಿ ಎರಡು ಉದಾಹರಣೆ ಮಾತ್ರ ನೋಡ್ತೀರಿ.
It's not a universal thing that is happening all the time.
ಇದು ಎಲ್ಲಾ ಸಮಯದಲ್ಲೂ ಸೃಷ್ಟಿಯಲಾಗುವಂತದ್ದಲ್ಲ.
But these people were given that authority here.
ಈ ಜನರಿಗೆ ಈ ಅಧಿಕಾರವು ಕೊಡಲ್ಪಟ್ಟಿತ್ತು.
They could go and raise the dead.
ಅವರಿಗೆ ಸತ್ತವರನ್ನ ಎಬ್ಬಿಸುವಂತ ಅಧಿಕಾರ.
They could heal the sick.
ಸ್ವಸ್ಥಪಡಿಸುವಂತದ್ದು.
They could go to a leper and cleanse him exactly like Jesus cleansed.
ಕುಷ್ಠ ರೋಗಿಗಳನ್ನು ಸ್ವಸ್ಥಪಡಿಸುವಂತ ಅಧಿಕಾರ ಯೇಸು ಮಾಡಿದ ಹಾಗೆ.
They could cast out demons.
ದೆವ್ವಗಳನ್ನು ಬಿಡಿಸಬಹುದಾಗಿತ್ತು.
Now when Jesus gave us the great commission.
ಯೇಸು ನಮಗೆ ದೊಡ್ಡ ಆಜ್ಞೆ ಕೊಟ್ಟಾಗ.
He said in Mark 16 that we can pray for the sick and
ಅಸ್ವಸ್ಥಗೊಂಡವರಿಗಾಗಿ ಪ್ರಾರ್ಥಿಸಿರಿ ಸ್ವಸ್ಥಗೊಳ್ಳುವರು ಅಂತ ಯೇಸು ಹೇಳುತ್ತಾರೆ ಮಾರ್ಕ್ 16ರಲ್ಲಿ. ದೆವ್ವಗಳನ್ನು ಸಹ ಬಿಡಿಸಬಹುದು. ಸತ್ತವರನ್ನು ಎಬ್ಬಿಸುವಂತದ್ದು ಕುಷ್ಠ ರೋಗಿಗಳನ್ನು ವಾಸಿ ಮಾಡುವಂತದ್ದು ಇಲ್ಲ. ನಮಗೆ ಏನು ಅನ್ವಯಿಸುತ್ತದೆ ಬೇರೆಯವರಿಗೆ ಏನು ಅನ್ವಯಿಸುತ್ತದೆ ಎಂಬುವಂತಹ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಅನೇಕ ಕ್ರೈಸ್ತರು ಮಾಡುವಂತಹ ತಪ್ಪು ಇದಾಗಿದೆ. ಮುಂದಾಗಿ
Jesus spoke about what discipleship means in Matthew 10.
ಯೇಸು ಮತ್ತಾಯ 10ರಲ್ಲಿ ಶಿಷ್ಯತ್ವದ ಅರ್ಥ ಹೇಳಿದ್ದಾರೆ.
He said, don't be afraid if people call you the devil. They've called me Beelzebub.
ನಿಮ್ಮನ್ನ ದೆವ್ವ ಅಂತ ಕರೆದರೆ ಭಯಪಡಬೇಡ್ರಿ ಜನರು ನನ್ನನ್ನು ಬೆಲ್ಜಿಬುಲ್ ಅಂತ ಕರೆದರು ಅಂತ ಯೇಸು ಹೇಳಿದ್ರು.
Nobody can touch even a hair on your head without my permission.
ನನ್ನ ಅನುಮತಿ ಇಲ್ಲದೆ ನಿಮ್ಮ ತಲೆಯ ಕೂದಲನ್ನು ಸಹ ಯಾರು ಮುಟ್ಟಲಾರರು ಅಂತ ಯೇಸು ಹೇಳಿದ್ರು.
More value than many sparrows.
ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಅಂತ ಯೇಸು ಹೇಳಿದ್ರು.
30 and 31.
30 ಮತ್ತು 31ನೇ ವಚನ.
Matthew 11.
ಮತ್ತಾಯ 11ರಲ್ಲಿ.
We read of John the Baptist in prison.
ನಾನಿಕನಾದ ಯೋಹಾನನ ಸೆರೆಮನೆಯಲ್ಲಿ
ಇರುತ್ತಾನೆ. Many disciples to find out an answer from Jesus.
ಶಿಷ್ಯಂದಿರನ್ನ ಕಳುಹಿಸಿ ಯೇಸುವಿನಿಂದ ಉತ್ತರ ದೊರಕಿಸಿಕೊಳ್ಳುವಂತೆ ಕಳುಹಿಸುತ್ತಾನೆ.
John the Baptist did not have the Holy Spirit like we have since the day of Pentecost.
ಪಂಚಶತಮ ದಿನದಿಂದ ನಾವು ಪವಿತ್ರಾತ್ಮನನ್ನು ಹೊಂದಿದ ಹಾಗೆ ಸ್ನಾನಿಕನಾದ ಯೋಹಾನನ ಹೊಂದಿದ್ದಿಲ್ಲ.
He was an Old Testament person with the Spirit upon him.
ಆತನು ಹಳೆ ಒಡಂಬಡಿಕೆಯ ವ್ಯಕ್ತಿಯಾಗಿದ್ದನು ಆತನ ಮೇಲೆ ಆತ್ಮ ಇತ್ತು.
Not within him.
ಒಳಗಿರಲಿಲ್ಲ.
So he was plagued with doubt.
ಆತನು ಅನುಮಾನದಲ್ಲಿ ತೊಡಗಿದ್ದನು.
He said, if Jesus is the Messiah, then why am I in jail?
ಯೇಸು ಮಸ್ಸಾಯನಾಗಿದ್ರೆ ನಾನು ಯಾಕೆ ಸೆರೆಮನೆಯಲ್ಲಿರುತ್ತೇನೆ ಅಂತ ಹೇಳಿದ. ಯಾಕೆ ಹೆರೋದನನ್ನ ಕೊಲ್ಲಲಿಲ್ಲ ಯೇಸು ಅಂತ ಕೇಳಿದನು.
So he sends a messenger.
ಆತನು ಸಂದೇಶಕಾರರನ್ನು ಕಳಿಸಿದನು.
Are you really the one or should we wait for someone else?
ನೀನೇ ಮಸ್ಸಾಯನ ಅಥವಾ ಮತ್ತೊಬ್ಬನಿ ಕಾಯಬೇಕ ಅಂತ ಕೇಳಿದನು.
Now that doubt
ಆ ಅನುಮಾನವು
came into John's heart even though he was the greatest man in the Old Testament.
ನಾನಿಕನಾದ ಯೋಹಾನನಲ್ಲಿ ಬಂತು ಆತನು ಹಳೆ ಒಡಂಬಡಿಕೆಯ ದೊಡ್ಡ ಮನುಷ್ಯನಾಗಿದ್ದರು ಸಹ.
He said that in Matthew 11:11.
ಮತ್ತಾಯ 11:11ರಲ್ಲಿ ಯೇಸು ಹೇಳಿದರು.
Greatest person in Old Testament time.
ಹಳೆ ಒಡಂಬಡಿಕೆಯ ಸಮಯದಲ್ಲಿ ಆತನು ದೊಡ್ಡ ವ್ಯಕ್ತಿ ಅಂತ.
But if you enter the new covenant.
ನೀವು ಹೊಸ ಒಡಂಬಡಿಕೆಗೆ ಬಂದಾಗ 11ನೇ ವಚನ.
The kingdom of heaven.
ಪರಲೋಕ ರಾಜ್ಯದಲ್ಲಿ.
You can be greater even than him.
ಆತನಿಗಿಂತ ದೊಡ್ಡವರಾಗಿರಬಹುದು ಅಂತ.
Greater than him means even if you are in jail you will not have any doubt.
ದೊಡ್ಡವರಾಗಿರೋದು ಅಂದ್ರೆ ನೀವು ಸೆರೆಮನೆಯಲ್ಲಿ ಇದ್ದರೂ ಸಹ ಅನುಮಾನ ಪಡೋದಿಲ್ಲ ದೇವರ ವಿಷಯವಾಗಿ ಎಂಬುದಾಗಿ.
Like Paul and Silas, they didn't have any doubt. They just praised the Lord when they were in the jail.
ಪೌಲ ಮತ್ತು ಸೈಲಸ್ ಅನ್ನು ಸೆರೆಮನೆಯಲ್ಲಿ ಇದ್ದಾಗ ಅನುಮಾನ ಪಡಲಿಲ್ಲ ದೇವರಿಗೆ ಸ್ತೋತ್ರ ಮಾಡಿದರು.
Question God's guidance.
ದೇವರ ಮಾರ್ಗದರ್ಶನದ ವಿಷಯವಾಗಿ ಪ್ರಶ್ನೆ ಮಾಡಲಿಲ್ಲ.
Then in chapter 12,
12ನೇ ಅಧ್ಯಾಯದಲ್ಲಿ
Jesus speaks about the use of our tongue.
ಯೇಸು ನಮ್ಮ ನಾಲಿಗೆಯನ್ನು ಉಪಯೋಗಿಸುವುದರ ಕುರಿತು ಮಾತನಾಡಿದರು.
In verse 36, every careless word men speak, they
will give an account for it. ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೂ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು ಅಂತ ಯೇಸು ಹೇಳಿದ್ರು. ಎಂತಹ ಗಂಭೀರವಾದ ವಾಕ್ಯ ಇದು. ನಾವು ಆಡುವ ಪ್ರತಿಯೊಂದು ಮಾತಿಗೂ ಉತ್ತರವನ್ನ ಕೊಡಬೇಕಾ?
Because verse 37, by your words you'll be justified, by your words you'll be condemned.
ಯಾಕಂದರೆ ನಿನ್ನ ಮಾತಿನಿಂದಲೇ ನೀತಿವಂತನೆಂದು ಮತ್ತು ಅಪರಾಧಿ ಎಂದು ತೀರ್ಪಾಗುವುದು ಅಂತ 37ನೇ
ವಚನದಲ್ಲಿ ಇದೆ. The thing to do is not to control your tongue.
ನೀವು ಮಾಡಬೇಕಾದದ್ದು ನಾಲಿಗೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಲ್ಲ.
But to control your heart.
ನಿನ್ನ ಹೃದಯವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ 37ನೇ ಹೇಳಲ್ಪಟ್ಟಿದೆ.
The tongue will be okay.
ನಿಮ್ಮ ಹೃದಯವು ಚೆನ್ನಾಗಿದ್ರೆ ನಾಲಿಗೆಯನ್ನು ಚೆನ್ನಾಗಿರುತ್ತೆ.
Then he speaks in chapter 13 about a number of parables about the kingdom of heaven.
ಪರಲೋಕ ರಾಜ್ಯದ ಕುರಿತು ಅನೇಕ ಸಾಮ್ಯಗಳನ್ನ ಯೇಸು 13ನೇ ಅಧ್ಯಾಯದಲ್ಲಿ ಆಡಿದ್ದಾರೆ.
Parables about the sower and the seed.
Bija mattu bittaneya samya.
How not all will respond to the message of the kingdom of heaven equally.
Andre paraloka rajyada kuritu sandeshavanna ellaru samavagi swikarisikollodilla anta.
Some will respond to it, some won't.
Kelavaru swikarisikoltare, kelavaru illa.
He speaks here about the kingdom of heaven, verse 44, being like a treasure hidden in a field.
44ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ ಪರಲೋಕ ರಾಜ್ಯ ಅಂತ. ಅದನ್ನು ನೀವು ನೋಡೋದಲ್ಲ.
Hidden underground.
ಅದು ಒಳಗಡೆ ಇದೆ.
And here was a man willing to sell everything that he had in order to get it.
ಇಲ್ಲಿ ಒಬ್ಬ ಮನುಷ್ಯನು ಅದನ್ನ ಪಡೆದುಕೊಳ್ಳಲು ತನ್ನಲ್ಲಿರುವಂತದ್ದೆಲ್ಲವನ್ನ ಮಾರಾಟ ಮಾಡಲು ಸಿದ್ಧವಾಗಿರುತ್ತಾನೆ.
Sold everything that he had, verse 46, to buy a very precious pearl.
46ನೇ ವಚನದಲ್ಲಿ ನೋಡುತ್ತೇವೆ, ಒಬ್ಬ ಮನುಷ್ಯನು ತನ್ನಲ್ಲಿರುವಂತದ್ದನ್ನೆಲ್ಲ ಮಾರಿ ಒಂದು ಮುತ್ತನ್ನು ಕೊಂಡುಕೊಂಡನು ಅಂತ.
The thing in both of these is that they were willing to give up everything for the kingdom of heaven.
ಇಲ್ಲಿ ನೋಡುವಂತ ಸಮವಾದ ಸಂಗತಿ ಏನಪ್ಪಾ ಅಂದ್ರೆ ಪರಲೋಕ ರಾಜ್ಯಕ್ಕಾಗಿ ಎಲ್ಲವನ್ನ ಬಿಡಲು ತಯಾರಿರುತ್ತಾರೆ.
That's the type of person who gets the kingdom of heaven.
ಅಂತಹ ಮನುಷ್ಯನು ಪರಲೋಕ ರಾಜ್ಯವನ್ನು ಪಡೆದುಕೊಳ್ಳುತ್ತಾನೆ.
Everything.
ಎಲ್ಲವನ್ನ ಬಿಟ್ಟುಕೊಡಲು ತಯಾರಿರುವಂತವರು.
So may God help you to do that.
ದೇವರು ನಿಮಗೆ ಸಹಾಯಿಸಲಿ ಅದನ್ನು ಮಾಡಲು.
And then we read in Matthew chapter 14.
ಮತ್ತಾಯ 14ರಲ್ಲಿ ನಂತರ ನಾವು ಓದ್ತೇವೆ.
How he was with great multitudes.
ದೊಡ್ಡ ಗುಂಪಿನೊಟ್ಟಿಗೆ ಯೇಸು ಹೇಗಿದ್ರು ಅಂತ.
See the difference between the attitude of the disciples and his attitude.
ಶಿಷ್ಯಂದಿರ ನಡುವಳಿಕೆಗೂ ಮತ್ತು ಯೇಸುವಿನ ನಡುವಳಿಕೆಗೂ ಇರುವಂತ ವ್ಯತ್ಯಾಸ ನೋಡ್ರಿ. 15ನೇ ವಚನ.
The disciples said, see the time is late and please send the multitude away, they can go and buy some food.
ಶಿಷ್ಯಂದಿರ ಹೇಳುತ್ತಾರೆ, ಸಮಯ ಆಗಿದೆ, ಅವರು ಹೊರಗಡೆ ಹೋಗಿ ಊಟ ಮಾಡ್ಲಿ ಅಂತ ಹೇಳ್ತಾರೆ.
Jesus said no.
ಯೇಸು ಹೇಳಿದ್ರು ಇಲ್ಲ ಅಂತ.
They've come to listen to me.
ಅವರು ನನ್ನಿಂದ ಕೇಳಿಸಿಕೊಳ್ಳಲು ಬಂದಿದ್ದಾರೆ.
I won't give them not only spiritual food but physical food.
ಅವರಿಗೆ ಆತ್ಮಿಕ ಆಹಾರ ಕೊಡೋದು ಮಾತ್ರ ಅಲ್ಲ, ಶಾರೀರಿಕ ಆಹಾರವನ್ನು ಕೊಡ್ತೇನೆ. ಅವರು ಕೊಂಡುಕೊಳ್ಳುವಂತ ಅಗತ್ಯತೆ ಇಲ್ಲ ಅಂತ ಯೇಸು ಹೇಳಿದ್ರು. ಕೊಡ್ರಿ ಅವರಿಗೆ ತಿನ್ಲಿಕ್ಕೆ ಬೇಕಾದ. ದೈವಿಕ ಕ್ರೈಸ್ತನ ಗುಣಲಕ್ಷಣ ಇದಾಗಿದೆ.
We give spiritual food freely and we are even willing to give physical food free.
Aatmika mattu sharirika aaharavana uchitavagi koduvanta manasana hondiruvantadu.
Where will we get the resources for this?
Idara saulabhya ellinda padedukolluvantadu?
The Lord who fed the 5000 will help us too.
5000 janarige poshisidanta kartana namage sahaya
maartane. Verse 22 to 36 of Matthew 14.
Mattaya 14ne adhyaya 22 rinda 33ne vachana.
We read about Jesus walking on the water.
Na otteve Yesu samudrada mele nadiyuvantadu.
That's a picture of a life of overcoming sin.
Papada mele jaya kalisidanta chitrana idagide.
What do we see here?
ಇಲ್ಲಿ ನಾವು ನೋಡುವಂತದ್ದೇನು?
The law of gravity pulls everybody down when they try to get on the water.
ಜನರು ನೀರಿನ ಮೇಲೆ ನಡೆಯುವಾಗ ಗುರುತ್ವಾಕರ್ಷಣೆ ಬಲವು ನಮ್ಮನ್ನ ಕೆಳಗೆ ಎಳೆಯುತ್ತದೆ. ಆದರೆ ಯೇಸು ಮುಳುಗಲಿಲ್ಲ.
That's a picture of the law of sin.
ಪಾಪದ ಚಿತ್ರಣ ಇದಾಗಿದೆ.
Always pulling us down, 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 down.
ಯಾವಾಗಲೂ ನಮ್ಮನ್ನ ಕೆಳಗೆ ಕೆಳಗೆ ಎಳೆಯುವಂತದ್ದು.
No matter who we are.
ಅದು ನೀವು ಯಾರೇ ಆಗಿದ್ರೂ ಪರವಾಗಿಲ್ಲ.
Jesus overcame that.
ಯೇಸು ಅದನ್ನ ಜಯಿಸಿದರು.
He could walk on the water.
ನೀರಿನ ಮೇಲೆ ನಡೆದರು.
That's not a great miracle that Jesus could walk on the water.
ನೀರಿನ ಮೇಲೆ ನಡೆಯುವಂತದ್ದು ಯೇಸುವಿನ ದೊಡ್ಡ ಮಹತ್ಕಾರ್ಯ ಅಲ್ಲ.
The great miracle here is that Peter could walk on the water.
ದೊಡ್ಡ ಮಹತ್ಕಾರ್ಯ ಅಂದ್ರೆ ಪೇತ್ರನು ನೀರಿನ ಮೇಲೆ ನಡೆಯುವಂತದ್ದು.
Peter was just like you and me.
ಯಾಕೆಂದ್ರೆ ಪೇತ್ರನು ನನ್ನ ಹಾಗೂ ನಿಮ್ಮ ಹಾಗೆ.
He said, Lord, if it's you, then I can also walk.
ಪೇತ್ರನು ಹೇಳ್ತಾನೆ, ನೀನು ನಡೆದರೆ ಇವೆ ನಾನು ನಡೀತೀನಿ ಅಂತ.
Jesus said one word, come, verse 29 of Matthew 14.
ಮತ್ತಾಯ 14:29 ರಲ್ಲಿ ಯೇಸು ಹೇಳ್ತಾರೆ ಬಾ ಅಂತ.
Verse 29.
29ನೇ ವಚನ.
Verse 14. Chapter 14.
ಮತ್ತಾಯ 14ನೇ ಅಧ್ಯಾಯ.
And Peter came out.
ಪೇತ್ರನು ಬಂದನು.
And he walked.
ನೀರಿನ ಮೇಲೆ ನಡೆದನು.
We can overcome sin.
ನಾವು ಕೂಡ ಪಾಪದ ಮೇಲೆ ಜಯಗಳಿಸಬಹುದು.
Like Jesus overcame.
ಯೇಸು ಜಯಗಳಿಸಿದ ಹಾಗೆ.
Just like Peter overcame the law of gravity.
ಪೇತ್ರನು ಕೂಡ ಗುರುತ್ವಾಕರ್ಷಣೆ ಬಲವನ್ನು ಜಯಿಸಿದ ಹಾಗೆ.
It's moment by moment.
ಕ್ಷಣದಿಂದ ಕ್ಷಣಕ್ಕೆ ಅದು.
It's not a permanent power God gives.
ಅದು ದೇವರು ನಮಗೆ ಕೊಡುವಂತಹ ಶಾಶ್ವತ ಬಲ ಅಲ್ಲ.
As long as you look at Jesus, you'll overcome.
ಯೇಸುವಿನ ನೋಡಿದಷ್ಟು ದಿನ ಜಯಗಳಿಸುತ್ತೀರಿ.
The moment you turn your eyes away from Jesus like Peter.
ಯೇಸುವಿನಿಂದ ನಿಮ್ಮ ಕಣ್ಣು ಪೇತ್ರನ ಹಾಗೆ ತಿರುಗಿಸಿಕೊಂಡಾಗ,
you look at the temptation.
ನೀವು ಶೋಧನೆ ನೋಡುವಾಗ,
you compare yourself with other people.
ಮತ್ತೊಬ್ಬರೊಟ್ಟಿಗೆ ಹೋಲಿಸಿಕೊಂಡಾಗ,
you look at your circumstances.
ನಿಮ್ಮ ಸನ್ನಿವೇಶ ನೋಡುವಾಗ,
so many other things around you in the world.
ನಿಮ್ಮ ಸುತ್ತ ಅನೇಕ ಕಾರ್ಯಗಳು ಇವೆ ಲೋಕದಲ್ಲಿ.
Without a single moment's delay you sink.
ಒಂದು ಕ್ಷಣ ನೀವು ತಡ ಮಾಡಿದ್ರೂ ಮುಳುಗಿ ಬಿಡುತ್ತೀರಿ.
So all sinking is when we turn our eyes away from
ನಮ್ಮ ಕಣ್ಣನ್ನು ಯೇಸುವಿನಿಂದ ಬೇರೆ ಕಡೆ ಹಾಯಿಸಿದಾಗ ಮುಳುಗುವಿಕೆ ಆರಂಭ. ಅದು ನಮಗೆ ಆದಾಗ
ವಾಟ್ ಶುಡ್ ವಿ ಡೂ?
ಏನ್ ಮಾಡಬೇಕು?
ಡೂ ವಾಟ್ ಪೀಟರ್ ಡಿಡ್.
ಪೇತ್ರನು ಮಾಡಿದಾಗ ಮಾಡ್ರಿ.
ಆಲ್ ಹಿ ಸೆಡ್ ವಾಸ್ ಲಾರ್ಡ್, ವರ್ಸ್ 30, ಲಾರ್ಡ್ ಸೇವ್ ಮೀ.
ಪೇತ್ರನು ಹೇಳಿದನು 30ನೇ ವಚನದಲ್ಲಿ, ಕರ್ತನೆ ನನ್ನನ್ನು ರಕ್ಷಿಸು ಅಂತ. ನಾವು ಕೂಡ ಅದನ್ನೇ ಹೇಳಬೇಕು.
The moment you're sinking,
ನೀವು ಮುಳುಗಲು ಆರಂಭಿಸಿದಾಗ,
ಡೋಂಟ್ ವೇಟ್ ಟಿಲ್ ಯು ರೀಚ್ ದ ಬಾಟಮ್ ಆಫ್ ದ ಸೀ.
ಸಮುದ್ರದ ಆಳ ಮುಟ್ಟವರೆಗೂ ಕಾಯಬೇಡ್ರಿ.
ದಟ್ಸ್ ವಾಟ್ ಲಾಟ್ ಆಫ್ ಪೀಪಲ್ ಡು.
ಅನೇಕರು ಮಾಡುವಂತದ್ದು ಅದೇ ಆಗಿದೆ.
ದೇ ಡೋಂಟ್ ask the Lord to save them the moment they are being tempted.
ಅವರು ಶೋಧಿಸಲ್ಪಡುವಂತಹ ಸಮಯದಲ್ಲಿ ಕರ್ತನಿಗೆ ಸಹಾಯಿಸುವಂತೆ ಕೇಳಿಕೊಳ್ಳೋದಿಲ್ಲ.
After they fall,
ಅವರು ಬಿದ್ದಾಗ,
which means they have reached the bottom of the sea,
ಅವರು ಸಮುದ್ರದ ಆಳವನ್ನ ಮುಟ್ಟಿದಾಗ,
then they say, Lord, can you pull me up? I'm drowning.
ಕರ್ತರೆ ಮುಳುಗ್ತಾ ಇದ್ದೀನಿ ಮೇಲೆತ್ತು ಅಂತ ಅವಾಗ ಹೇಳ್ತಾರೆ. ಆದ್ರೆ
see what Peter did.
ಪೇತ್ರನು ಮಾಡಿದ್ದ ನೋಡಿ.
As soon as he was beginning to sink,
ಮುಳುಗಲು ಆರಂಭಿಸಿದಾಗ,
he said, Lord, save.
ಕರ್ತನೆ ನನ್ನನ್ನು ರಕ್ಷಿಸು ಅಂತ ಹೇಳ್ತಾನೆ.
Lord didn't give him a lecture.
ಕರ್ತನು ಅಲ್ಲಿ ಬೋಧನೆ ಮಾಡಲಿಲ್ಲ.
He held it.
ಆತನನ್ನು ಹಿಡಿಕೊಂಡರು.
Then rebuked.
ನಂತರ ಗದರಿಸಿದರು.
That's what the Lord will do.
ಕರ್ತನು ನಿಮಗೆ ಮಾಡುವಂತದ್ದು ಅದೇ ಆಗಿದೆ.
ಮೊದಲು
ನಿಮ್ಮನ್ನ ಗದರಿಸೋದಿಲ್ಲ, ನಿಮ್ಮನ್ನ ಹಿಡ್ಕೊಳ್ಳುತ್ತಾರೆ. ನಂತರ ನಿಮ್ಮನ್ನ ಸವಾಲ್ಗೊಳ್ಳುತ್ತಾರೆ, ಯಾಕೆ ನನ್ನ ನೋಡಲಿಲ್ಲ ಅಂತ ಕೇಳ್ತಾರೆ, ಯಾಕೆ ನನ್ನಲ್ಲಿ ಭರವಸೆ ಇಡಲಿಲ್ಲ ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಉದಾಹರಣೆ ಇದೆ, ನಾವು ಕೂಡ ಜಯಗಳಿಸಬಹುದು. ದೇವರು ನಿಮ್ಮನ್ನ ಆಶೀರ್ವದಿಸಲಿ.